I just thinking of that, what we just saying. Took the blame. And we stand forgiven.
ನಾವೀಗೇನ್ ಹಾಡ್ಕೊಂಡ್ವಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿ ಹೇಳತ್ತೆ, ದೂಷಣೆಯನ್ನ ತೆಗೆದುಕೊಂಡನು ನಾವು ಕ್ಷಮಿಸಲ್ಪಟ್ಟವರಾದವು ಎಂಬುದಾಗಿ.
Have you learned to take the blame and forgive others?
ನೀವು ದೂಷಣೆಯನ್ನ ತೆಗೆದುಕೊಂಡು ಮತ್ತೊಬ್ಬರನ್ನ ಕ್ಷಮಿಸುವಂತದ್ದನ್ನ ಕಲಿತುಕೊಂಡಿದ್ದೀರಾ?
That is the question we can think about as we break the bread whereby we testify.
ನಾವು ರೊಟ್ಟಿಯನ್ನ ಮುರಿಯುವಾಗ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸಿಕೊಳ್ಳುವುದು ಒಳ್ಳೆಯದು, ಮತ್ತು ನಾವು ಈ ರೀತಿಯಾಗಿ ಸಾಕ್ಷೀಕರಿಸುವವರಾಗಿದ್ದೇವೆ.
We are partaking in that broken body of Christ and the shed blood.
ನಾವು ಕ್ರಿಸ್ತನ ಮುರಿಯಲ್ಪಟ್ಟ ದೇಹದಲ್ಲಿ ಮತ್ತು ಸುರಿಸಿದಂತ ರಕ್ತದಲ್ಲಿ ಪಾಲುದಾರರಾಗಿದ್ದೇವೆ ಎಂಬುದನ್ನ ಸಾಕ್ಷೀಕರಿಸುವವರಾಗಿದ್ದೇವೆ.
I pray it will never become something we become so familiar with.
ನಾನು ಪ್ರಾರ್ಥನೆ ಮಾಡೋದೇನಪ್ಪ ಅಂತಂದ್ರೆ ಇದು ಒಂದು ನಮಗೆ ರೂಢಿ ಆಗಬಾರದು.
There are many churches that break bread every week.
ಅನೇಕ ಸಭೆಗಳು ಪ್ರತಿ ಭಾನುವಾರ ರೊಟ್ಟಿಯನ್ನ ಮುರಿಯುವಂತದರಲ್ಲಿ ಪಾಲ್ಗೊಳ್ಳುತ್ತವೆ.
Because it says in Acts 20 verse 7 that they broke bread every week.
ಯಾಕಂದರೆ ಅಪೋಸ್ತಲರ ಕೃತ್ಯಗಳು 20:7 ಈ ರೀತಿಯಾಗಿ ಹೇಳುತ್ತದೆ, ಅಲ್ಲಿ ಅವರು ಪ್ರತಿ ವಾರ ರೊಟ್ಟಿಯನ್ನ ಮುರಿದರು ಎಂಬುದಾಗಿ.
I tell them it says in Acts 2 verse 42 they broke bread every day. Why only once a week?
ಅವರಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ ಅಪೋಸ್ತಲರ ಕೃತ್ಯಗಳು 2:46 ಈ ರೀತಿಯಾಗಿ ಹೇಳುತ್ತದೆ, ಅವರು ಪ್ರತಿದಿನ ರೊಟ್ಟಿ ಮುರಿದರು ಎಂಬುದಾಗಿ. ಯಾಕೆ ವಾರಕ್ಕೊಮ್ಮೆ ಮಾಡ್ತೀರಾ ಹಾಗಾದ್ರೆ?
But most people, most Christians are not in the place spiritually whether they can break bread every day meaningfully. It will become a ritual.
ಅನೇಕ ಕ್ರೈಸ್ತರು ಅರ್ಥಪೂರ್ಣವಾಗಿ ಪ್ರತಿನಿತ್ಯ ರೊಟ್ಟಿಯನ್ನ ಮುರಿಯುವಂತ ಆತ್ಮಿಕ ಸ್ಥಿತಿಯಲ್ಲಿ ಇಲ್ಲ. ಇದು ಒಂದು ಆಚರಣೆ ಆಗ್ಬಿಡತ್ತೆ.
And I've discovered through the years that most Christians are not even in the place where they can break bread once a week.
ನಾನು ಇಷ್ಟು ವರ್ಷಗಳ ಕಾಲ ಗ್ರಹಿಸಿಕೊಂಡಿದ್ದು ಏನಪ್ಪ ಅಂತಂದ್ರೆ ಅನೇಕ ಕ್ರೈಸ್ತರು ವಾರಕ್ಕೊಮ್ಮೆಯಾದರೂ ರೊಟ್ಟಿಯನ್ನ ಮುರಿಯುವಂತ ಆತ್ಮಿಕ ಸ್ಥಿತಿಯಲ್ಲಿ ಇಲ್ಲ.
Without it becoming a ritual. That's why we do it only once a month.
ಅದು ಆಚರಣೆಯ ರೀತಿ ಅಲ್ಲದೆ ಅದಕ್ಕಾಗಿ ನಮ್ಮ ಸಭೆಯಲ್ಲಿ ನಾವು ತಿಂಗಳಿಗೊಮ್ಮೆ ರೊಟ್ಟಿಯನ್ನ ಮುರಿಯುತ್ತೇವೆ.
The ideal would be not once a week. The ideal would be every day. Acts 2:42.
ಮಾದರಿ ಏನಪ್ಪ ಅಂತಂದ್ರೆ ವಾರಕ್ಕೊಮ್ಮೆ ಅಲ್ಲ, ಪ್ರತಿನಿತ್ಯ ರೊಟ್ಟಿಯನ್ನ ಮುರಿಯುವಂತದ್ದಾಗಿದೆ. ಅಪೋಸ್ತಲರ ಕೃತ್ಯಗಳು 2:42.
ಬಟ್ ವಿ ಹ್ಯಾವ್ ಟು ಬಿ ಅಟ್ ಅ ಸರ್ಟನ್ ಲೆವೆಲ್ ಆಫ್ ಸ್ಪಿರಿಚುಯಾಲಿಟಿ ದಟ್ ಎವ್ರಿ ಸಿಂಗಲ್ ಡೇ I can break bread meaningfully.
ನಾವು ಪ್ರತಿನಿತ್ಯ ಅರ್ಥಪೂರ್ಣವಾಗಿ ರೊಟ್ಟಿಯನ್ನ ಮುರಿಯುವಂತ ಆತ್ಮಿಕ ಒಂದು ಮಟ್ಟದಲ್ಲಿ ನಾವಿರಬೇಕು.
And really feel. I believe I can do it now. I could not do it many years ago.
ಅದು ನನಗೆ ಒಂದು ಅರ್ಥಪೂರ್ಣ ಭಾವವಾಗಿರಬೇಕು. ಪ್ರತಿನಿತ್ಯ ರೊಟ್ಟಿಯನ್ನ ಮುರಿಯುವಂತದ್ದನ್ನ ನಾನು ಬೇಕಾದ್ರೆ ಇವಾಗ ಮಾಡ್ತೀನಿ, ಆದ್ರೆ ಬಹಳ ವರ್ಷಗಳ ಹಿಂದೆ ನನ್ನ ಕೈಲಿ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ.
There are a few who can meaningfully break bread once a week. I think that's also a limited number.
ಅಲ್ಲಿ ಇಲ್ಲಿ ಕೆಲವರು ಬಹಳ ಅರ್ಥಪೂರ್ಣವಾಗಿ ವಾರಕ್ಕೊಮ್ಮೆಯಾದರೂ ರೊಟ್ಟಿಯನ್ನ ಮುರಿಯುತ್ತಾರೆ, ಅದು ಬಹಳ ಕಡಿಮೆ ಸಂಖ್ಯೆ ಉಳ್ಳದಾಗಿದೆ.
ಬಟ್ ಫಾರ್ ಮೋಸ್ಟ್ ಕ್ರಿಶ್ಚಿಯನ್ಸ್ ಈವನ್ ಒನ್ಸ್ ಅ ಮಂತ್ ಟು ರಿಯಲಿ ಮೀನಿಂಗ್ಫುಲ್ಲಿ ಟೇಕ್ ಪಾರ್ಟ್ ಅಂಡ್ ಯು ನೋ ಟು ಒನ್ ಆಫ್ ಮೈ ಪ್ರೇಯರ್ಸ್ ವಾಸ್ ದಟ್ ಐ ವುಡ್ ನೆವರ್ ಬಿಕಮ್ ಫೆಮಿಲಿಯರ್ ವಿತ್ ದ ಟ್ರೂತ್ ದಟ್ ಜೀಸಸ್ ಡೈಡ್ ಫಾರ್ ಅ ಸಿನ್ನರ್ ಲೈಕ್ ಮೀ.
ಅನೇಕ ಕ್ರೈಸ್ತರು ತಿಂಗಳಿಗೊಮ್ಮೆಯಾದರೂ ಬಹಳ ಅರ್ಥಪೂರ್ಣವಾಗಿ ಇದರಲ್ಲಿ ಪಾಲನ್ನು ತೆಗೆದುಕೊಳ್ಳುತ್ತಾರೆ. ನನ್ನ ಒಂದು ಪ್ರಾರ್ಥನೆ ಏನಪ್ಪ ಅಂತಂದ್ರೆ ಯೇಸು ನನ್ನಂತ ಪಾಪಿಗಾಗಿ ಸತ್ತರು ಎಂಬಂತ ಸತ್ಯವು ನನಗೆ ರೂಢಿಯಾಗಿರಬಾರದು.
ಕ್ರೈಸ್ಟ್ ಜೀಸಸ್ ಕೇಮ್ ಇಂಟು ದ ವರ್ಲ್ಡ್ ಟು ಸೇವ್ ಸಿನ್ನರ್ಸ್ ಆಫ್ ಹೂಮ್ ಐ ಆಮ್ ಚೀಫ್ ದಟ್ ಇಟ್ ವಿಲ್ ನೆವರ್ ಬಿಕಮ್ ಅ ಫೆಮಿಲಿಯರ್ ಟ್ರೂತ್ ಟು ಮೀ.
ಪಾಪಿಗಳಲ್ಲಿ ಮುಖ್ಯನಾದಂತ ನನ್ನನ್ನು ರಕ್ಷಿಸಲು ಕ್ರಿಸ್ತನು ಲೋಕಕ್ಕೆ ಬಂದನು, ಇದು ನನಗೆ ರೂಢಿಯಾಗಿರುವಂತಹ ಸತ್ಯವೂ ಆಗಿರಬಾರದು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ.
ಐ ಗಾಟ್ ದಟ್ ಫ್ರಮ್ ಒನ್ಸ್ ವೆನ್ ಐ ವಾಸ್ ಮೆಡಿಟೇಟಿಂಗ್ ಆನ್ ರೆವಲೇಷನ್ ಚಾಪ್ಟರ್ 5 ಅಂಡ್ ಐ ವಾಸ್ ರೀಡಿಂಗ್ ದೇರ್ ಹೌ ದೇ ಸಿಂಗ್ ಇನ್ ಹೆವೆನ್ ಇನ್ ರೆವಲೇಷನ್ 5.
ಇದನ್ನು ನಾನು ಯಾವುದರಿಂದ ಪಡ್ಕೊಂಡೆ ಅಂತಂದ್ರೆ ಒಂದು ದಿನ ನಾನು ಪ್ರಕಟಣೆ 5 ಅಧ್ಯಾಯವನ್ನ ಧ್ಯಾನಿಸುತ್ತಿದ್ದೆ. ಅವರು ಪರಲೋಕದಲ್ಲಿ ಹೇಗೆ ಹಾಡನ್ನು ಹಾಡ್ತಾರೆ ಎಂಬುವಂತದ್ದನ್ನ ಓದ್ದೆಯಲ್ಲಿ ಪ್ರಕಟಣೆ 5
Revelation 5 verse 8. When he had taken the book, the four living creatures and the 24 elders fell down before the Lamb. That's Jesus Christ.
ಪ್ರಕಟಣೆ 5:8 ಈ ರೀತಿಯಾಗಿ ಹೇಳುತ್ತೆ, ಆತನು ಆ ಪುಸ್ತಕವನ್ನು ತೆಗೆದುಕೊಂಡಾಗ ಆ ನಾಲ್ಕು ಜೀವಿಗಳು 24 ಮಂದಿ ಹಿರಿಯರು ಕುರಿಮರಿಯಾದಾತನ ಅಂದರೆ ಯೇಸು ಕ್ರಿಸ್ತನ ಮುಂದೆ ಅಡ್ಡಬಿದ್ದರು ಎಂಬುದಾಗಿ.
And they sang a new song saying, verse 9, worthy art thou to take the book, to break the seals, for you were slain and purchased for God with your blood men from every tribe and people and nation.
9th ವಚನ ಈ ರೀತಿಯಾಗಿ ಹೇಳುತ್ತದೆ, ಅವರು ಹೊಸ ಹಾಡನ್ನು ಹಾಡುತ್ತಾ ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ ಎಂಬುದಾಗಿ.
You were slain. Now my question is in verse 9, the first part, how is that a new song?
ನೀನು ಯಜ್ಞಾರ್ಪಿತನು ಅಂದರೆ ವಧಿತನು ಎಂಬುದಾಗಿ ಅಲ್ಲಿ ಹೇಳುತ್ತೆ. ಈಗ ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ, 9th ವಚನ ಮೊದಲನೇ ಭಾಗ ಹೇಳೋ ಪ್ರಕಾರ ಅದು ಹೊಸ ಹಾಡು ಹೇಗಾಯ್ತು?
That's what, when I read it, I said, how can it be a new song? I mean, I've heard it for 70 years, more than 70 years of my life. I heard Christ died for my sins. How, it's not a new song.
ನಾನು ಇದನ್ನ ಓದುವಾಗ ನಾನು ಹೇಳಿದೆ ಇದು ಹೊಸ ಹಾಡು ಹೇಗಾಯ್ತು ಅಂತ. ಯಾಕಂದ್ರೆ ಕಳೆದ 70 ವರ್ಷಕ್ಕಿಂತ ಹೆಚ್ಚಿನದಾಗಿ ನಾನು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಸತ್ತನು ಎಂಬಂತ ಸತ್ಯವನ್ನ ಕೇಳಿದ್ದೀನಿ, ಹೇಗೆ ಹೊಸದಾಯ್ತಿದ್ದು ಎಂಬುದಾಗಿ.
And then I realized that, you know, when the Holy Spirit fills us,
ನಾನಾಗ ಗ್ರಹಿಸಿಕೊಂಡಿದ್ದೇನಪ್ಪ ಅಂತಂದ್ರೆ, ಪವಿತ್ರಾತ್ಮನು ತನ್ನ ಆತ್ಮದಿಂದ ನಮ್ಮನ್ನು ತುಂಬಿಸಿದಾಗ,
ಎವ್ರಿ ಟೈಮ್ ಯು ಥಿಂಕ್ ಆಫ್ ದ ಕ್ರಾಸ್, ಹಿ ಕ್ಯಾನ್ ಡೂ ಸಚ್ ಎ ವರ್ಕ್ ಇನ್ ಯು ದಟ್ ಇಟ್ಸ್ ಆಲ್ಮೋಸ್ಟ್ ಆಸ್ ದೋ ಯು ಆರ್ ಹಿಯರಿಂಗ್ ಫಾರ್ ದ ಫಸ್ಟ್ ಟೈಮ್.
ಪ್ರತಿ ಬಾರಿ ನೀವು ಶಿಲುಬೆಯ ಬಗ್ಗೆ ಯೋಚಿಸುವಾಗ ಆತನು ನಿಮ್ಮಲ್ಲಿ ಎಂತಹ ಕಾರ್ಯವನ್ನ ಮಾಡಿದ್ದಾನೆ ಎಂಬುದಾಗಿ ನಿಮಗೆ ಅರ್ಥ ಆಗುತ್ತೆ. ಅದು ಬಹುಪಾಲು ಯಾವ ತರ ಇರತ್ತಪ್ಪ ಅಂತಂದ್ರೆ, ನೀವು ಮೊದಲನೇ ಸಲ ಇದನ್ನ ಕೇಳ್ತಾ ಇದ್ದೀರಿ ಅಂತ ಅನಿಸ್ತಿರತ್ತೆ.
That you don't have to die in your sins. Somebody died for you. You can be forgiven.
ನೀವು ನಿಮ್ಮ ಪಾಪಕ್ಕಾಗಿ ಸಾಯೋ ಅವಶ್ಯಕತೆ ಇಲ್ಲ, ನಿಮ್ಮ ಪಾಪಕ್ಕಾಗಿ ಮತ್ತಾರೋ ಸತ್ತಿದ್ದಾರೆ, ನೀವು ಕ್ಷಮಿಸಲ್ಪಟ್ಟಿದ್ದೀರಿ.
And you know, for a person who is, you know, has given up all hope of forgiveness in his thinking he'll go to hell, to hear that news, it's so exciting.
ಯಾವ ತರ ಅಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಕ್ಷಮಿಸಲ್ಪಡುವಂತ ವಿಚಾರದಲ್ಲಿ ಎಲ್ಲಾ ನಿರೀಕ್ಷೆಯನ್ನ ಬಿಟ್ಟು ಬಿಟ್ಟಿರುತ್ತಾನೆ, ನರಕಕ್ಕೆ ಹೋಗುವಂತ ಸ್ಥಿತಿಯಲ್ಲಿರುತ್ತಾನೆ, ಆಗ ಈ ಸತ್ಯವನ್ನ ಕೇಳಿದಾಗ ತುಂಬಾ ಹರ್ಷಗೊಳ್ಳುತ್ತಾನೆ.
I said, Lord Jesus, make it like that for me.
ನಾನು ಹೇಳಿದೆ, ಕರ್ತರಾದ ಯೇಸುವೆ ಈ ರೀತಿ ನನ್ನಲ್ಲೂ ಕೂಡ ಮಾಡ್ರಿ ಎಂಬುದಾಗಿ ಹೇಳಿದೆ.
This is in the fullness of the Spirit in heaven. It's always fresh. You were slain. Hey, I'm hearing it for the first time. Jesus, you died.
ಪರಲೋಕದಲ್ಲಿ ಆತ್ಮ ಭರಿತವಾಗಿರುವಂತದ್ದು ಹೊಸದಾಗಿರುತ್ತದೆ ಯಾವಾಗಲೂ. ಆಗ ಈ ರೀತಿಯಾಗಿ ಹೇಳಬಹುದಾಗಿರುತ್ತದೆ, ಯೇಸುವೆ ನೀನು ಯಜ್ಞಾರ್ಪಿತನು, ನಾನು ಇದನ್ನ ಮೊದಲ ಬಾರಿ ಕೇಳುತ್ತಿದ್ದೇನೆ, ನೀನು ನನಗಾಗಿ ಮರಣವನ್ನು ಹೊಂದಿದ್ದಿ ಎಂಬುದಾಗಿ ಹೇಳುವಂತದ್ದು.
And I said, Lord, I want a foretaste of heaven now. I can't have it fully. But I want a foretaste of heaven, and I tell you, my brothers and sisters before God, little by little he's answering that prayer. You pray that prayer, he'll answer it for you.
ಆಗ ನಾನು ಹೇಳಿದೆ, ಕರ್ತರೆ ಪರಲೋಕದ ರುಚಿಯನ್ನ ನಾನು ಹೊಂದ್ಕೋಬೇಕು, ಈಗ ಪೂರ್ತಿಯಾಗಿ ಹೊಂದಿಕೊಳ್ಳಲಾಗೋದಿಲ್ಲ, ನಾನು ಪರಲೋಕದ ರುಚಿಯನ್ನ ಹೊಂದ್ಕೊಂಡಿರಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ನಾನು ದೇವರ ಮುಂದೆ ನಿಮಗೆ ಹೇಳೋದೇನಂದ್ರೆ, ಸ್ವಲ್ಪ ಸ್ವಲ್ಪವಾಗಿ ಆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಹೋಗುತ್ತೆ. ನೀವು ಆ ಪ್ರಾರ್ಥನೆ ಮಾಡ್ರಿ, ಆತನು ನಿಮಗೆ ಉತ್ತರಿಸುತ್ತಾನೆ.
That the death of Jesus on Calvary will never become a familiar truth for you, but something fresh.
ಕಲ್ವಾರಿಯಲ್ಲಿನ ಯೇಸುವಿನ ಮರಣವು ನಿಮಗೆ ರೂಢಿಯುಳ್ಳಂತ ಸತ್ಯವಾಗಿರಬಾರದು, ಆದರೆ ಅದು ನಿಮಗೆ ಹೊಸದಾಗಿರಬೇಕು.
And I know, because sometimes when we sing those songs about the cross, I begin to weep as though I'm hearing it for the first time. Jesus died for a sinner like me.
ಯಾಕಂದರೆ ನಾವು ಶಿಲುಬೆಯ ಬಗ್ಗೆ ಹಾಡನ್ನು ಕೆಲವೊಮ್ಮೆ ಹಾಡುವಾಗ ನಾನು ಅಳಲು ಪ್ರಾರಂಭಿಸುತ್ತೇನೆ, ಯಾಕಂದರೆ ಯೇಸು ನನ್ನಂತ ಪಾಪಿಗಾಗಿ ಸತ್ತರು ಎಂಬಂತ ಹಾಡನ್ನು ಹಾಡುವಾಗ ಮತ್ತು ಕೇಳುವಾಗ ಇದನ್ನ ನಾನು ಮೊದಲನೇ ಬಾರಿ ಕೇಳುತ್ತಿದ್ದೇನೇನೋ ಎಂಬ ಭಾವನೆ ನನ್ನಲ್ಲಿ ಮೂಡುತ್ತದೆ.
I never want to become familiar with it. I never want to become so casual about it.
ಅದು ನನಗೆ ರೂಢಿ ಅಂತನೂ ಆಗಿರಬಾರದು ಮತ್ತು ಆಕಸ್ಮಿಕ ಅಂತನೂ ಕೂಡ ಆಗಿರಬಾರದು.
I want to urge you as you break bread today and drink the cup.
ನಾನು ನಿಮಗೆ ಹೇಳೋದೇನಪ್ಪ ಅಂದ್ರೆ ಇವತ್ತು ಇಂದು ನೀವು ರೊಟ್ಟಿಯನ್ನು ಮುರಿಯುವಾಗ ಮತ್ತು ಪಾನವನ್ನು ತೆಗೆದುಕೊಳ್ಳುವಾಗ
pray that in some little way it'll be for you.
ನೀವು ಪ್ರಾರ್ಥನೆಯನ್ನು ಈ ರೀತಿಯಾಗಿ ಮಾಡ್ರಿ, ಒಂದು ಸಣ್ಣ ಮಾರ್ಗದಲ್ಲಿ ಆದರೂ ಕೂಡ ಅದು ನಿಮಗೆ
ಐ ಮೀನ್ ಥಿಂಕ್ ಆಫ್ ಯುವರ್ ಸೆಲ್ಫ್ ಆಸ್ ಒನ್ ವೇಡ್ ಡೌನ್ ಬೈ ದ ಸಿನ್ಸ್ ಯು ಕಮಿಟೆಡ್, ಸಿನ್ಸ್ ವಿಚ್ ನೋ ಬಡಿ ನೋಸ್ ದಟ್ ಯು ಕಮಿಟೆಡ್ ಆಲ್ ಯುವರ್ ಲೈಫ್.
ನೀವು ಇದರ ಬಗ್ಗೆ ಯೋಚಿಸ್ರಿ, ನೀವು ಮಾಡಿದಂತ ಪಾಪಗಳಿಂದ ನೀವು ಕುಸಿತಕ್ಕೆ ಒಳಗಾಗಿರ್ತೀರಿ, ಅಂದರೆ ಕೆಳಗೆ ಬಿದ್ದಿರುತ್ತೀರಿ. ಅವು ನೀವು ನಿಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲಾ ಪಾಪಗಳು, ಅದು ಯಾರಿಗೂ ತಿಳಿದಿರುವುದಿಲ್ಲ.
ಅಂಡ್ ಯು ಲಾಸ್ಟ್ ಆಲ್ ಹೋಪ್ ಅಂಡ್ ಯು ಹಿಯರ್ ಯು ಡೋಂಟ್ ಹ್ಯಾವ್ ಟು ಡೈ.
ನೀವು ಎಲ್ಲಾ ನಿರೀಕ್ಷಣ ಬಿಟ್ಟು ಬಿಟ್ಟಿರುತ್ತೀರಿ. ಈಗ ನಿಮಗೆ ಒಂದು ವಾರ್ತೆ ಬರುತ್ತೆ, ನೀವು ಮರಣವನ್ನ ಹೊಂದುವ ಅವಶ್ಯಕತೆ ಇಲ್ಲ ಅಂತ.
ಇಟ್ಸ್ ಲೈಕ್ ಎ ಪ್ರಿಸನರ್ ಅಬೌಟ್ ಟು ಬಿ ಎಕ್ಸಿಕ್ಯೂಟೆಡ್, ಹ್ಯಾಂಗ್ಡ್ ದಿಸ್ ಮಾರ್ನಿಂಗ್ ಇನ್ ದಿ ಲಾಸ್ಟ್ ಮಿನಿಟ್ ಜಸ್ಟ್ ಬಿಫೋರ್ ಹಿ ಇಸ್ ಟೇಕನ್ ಔಟ್.
ಅದ್ ಯಾವ ತರಪ್ಪ ಅಂದ್ರೆ, ಒಬ್ಬ ಸೆರೆಮನೆ ವಾಸಿಯು ಬೆಳಗ್ಗೆ ನೇಣಿಗೆ ಶರಣಾಗಲು ಸಿದ್ಧನಾಗಿರುತ್ತಾನೆ, ಕೊನೆ ಕ್ಷಣದಲ್ಲಿ ಆತನಿಗೆ ಬಂದು ನೇಣು ಹಾಕೋ ಅವಶ್ಯಕತೆ ನಿಮಗೆ ಇಲ್ಲ ಅಂತ ಹೇಳುವಾಗ
ದ ಮ್ಯಾನ್ ಕಮ್ಸ್ ಟು ಹಿಸ್ ಪ್ರಿಸನ್ ಸೆಲ್ ಅಂಡ್ ಸೇಸ್ ಹೇ ಯು ಆರ್ ಫ್ರೀ ಯು ಕ್ಯಾನ್ ಗೋ ಹೋಮ್. ಕ್ಯಾನ್ ಯು ಇಮ್ಯಾಜಿನ್ ದಿ ರಿಯಲಿ ಐ ಥಾಟ್ ಐ ವಾಸ್ ಗೋನ್ ಟು ಬಿ ಹ್ಯಾಂಗ್ ದಿಸ್ ಮಾರ್ನಿಂಗ್.
ಯಾರಾದರೂ ಬಂದು ಆತನು ಸೆರೆಮನೆಯಲ್ಲಿ ವಾಸವಿರುತ್ತಾನಲ್ಲ, ಆತನ ಬೆಳಿಗ್ಗೆ ಬಂದು ನೀನು ಬಿಡುಗಡೆ ಹೊಂದಿದ್ದಿ, ನೀನು ನೇಣಿಗೆ ಶರಣಾಗುವುದಿಲ್ಲ ಎಂದು ಅಂತ ಹೇಳುವಾಗ ಆತನು ನಿಜವಾಗಿಯೂ ನಾನು ಇವತ್ತು ನೇಣಿಗೆ ಶರಣಾಗುತ್ತೇನೆ ಅಂತ ಅಂದುಕೊಂಡಿದ್ದೆ ಅಂದ್ಕೊಳ್ತಾನವನು.
ಲಾರ್ಡ್ ಗಿವ್ ಮಿ ದಟ್ ಇನ್ನರ್ ಫೀಲಿಂಗ್ ಸೊ ದಟ್ ಐ ಲರ್ನ್ ಟು ವ್ಯಾಲ್ಯೂ ಫಾರ್ಗಿವ್ನೆಸ್ ಆಫ್ ಸಿನ್ಸ್.
ನಾನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೇನೆ, ಕರ್ತರೆ ನನ್ನೊಳಗೆ ಈ ರೀತಿಯ ಒಂದು ಭಾವನೆಯನ್ನ ಕೊಡ್ರಿ, ಇದರಿಂದಾಗಿ ನಾನು ಪಾಪ ಕ್ಷಮಾಪಣೆಯ ಬೆಲೆಯನ್ನ ಕಲಿತುಕೊಳ್ಳುತ್ತೇನೆ ಎಂಬುದಾಗಿ.
I'll tell you honestly, I have met very few believers for whom the cross is fresh.
ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳೋದೇನಪ್ಪ ಅಂದ್ರೆ, ಕೆಲವೇ ಕೆಲವು ವಿಶ್ವಾಸಿಗಳನ್ನ ನಾನು ಭೇಟಿಯಾಗಿದ್ದೇನೆ, ಯಾರು ನನಗೆ ಶಿಲುಬೆಯು ಹೊಸದಾಗಿದೆ ಅಂತ ಹೇಳ್ತಾರಲ್ಲ ಅಂತವರನ್ನ.
But there's something about their lives. There's a radiance about their lives.
ಅಂತವರ ಜೀವಿತದಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ. ಅಂತವರ ಜೀವಿತದಲ್ಲಿ ತೇಜಸ್ಸು ಅಥವಾ ಪ್ರಕಾಶಮಾನ ಎಂಬುವಂತದ್ದು ಇರುತ್ತದೆ.
ಫಾರ್ ಮೆನಿ ಕ್ರಿಶ್ಚಿಯನ್ಸ್ ದಟ್ ರೇಡಿಯನ್ಸ್ ಇಸ್ ಮಿಸ್ಸಿಂಗ್, ದಟ್ ಪರ್ಪೆಚುಯಲ್ ಜಾಯ್ ಇಸ್ ಮಿಸ್ಸಿಂಗ್. ಇಟ್ಸ್ ಸೋ ದ ಲೈಫ್ ಸೀಮ್ಸ್ ಸೋ ಗ್ಲೂಮಿ ಅಂಡ್ ಹೆವಿ.
ಅನೇಕ ಕ್ರೈಸ್ತರಲ್ಲಿ ಇಂತಹ ಒಂದು ತೇಜಸ್ಸು ಕಾಣೆಯಾಗಿರುತ್ತದೆ, ಅವರಲ್ಲಿ ಒಂದು ನಿಜವಾದ ಸಂತೋಷ ಇರುವುದಿಲ್ಲ, ಅವರು ಒಂದು ರೀತಿ ಬೇಸರವುಳ್ಳವರು, ಭಾರವುಳ್ಳಂತವರು ಆಗಿರುತ್ತಾರೆ.